ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು: ಮಾನಸಿಕ ಆರೋಗ್ಯ ರಕ್ಷಣೆ ಮತ್ತು ಮನೋರೋಗಗಳ ಚಿಕಿತ್ಸಾ ಕ್ಷೇತ್ರಗಳಿಗೆ ನಿಮ್ಹಾನ್ಸ್ ಕೊಡುಗೆ ಶ್ಲಾಘನೀಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಬಸ್ ಪ್ರಯಾಣ ದರ ಏರಿಕೆ ವಿರೋಧಿಸಿ ಬಿಜೆಪಿ ರಾಜ್ಯವ್ಯಾಪಿ ಪ್ರತಿಭಟನೆ. ಇಂದು ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಫುಲೆ ಜನ್ಮದಿನ. ಮೈಸೂರಿನಲ್ಲಿ ಇದೇ 14-19 ರಾಷ್ಟ್ರೀಯ ಬಹುರೂಪಿ ನಾಟಕೋತ್ಸವ. ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಕ್ಷೇತ್ರಕ್ಕೆ ಬೆಂಗಳೂರಿನಲ್ಲಿರುವ ನಿಮ್ಹಾನ್ಸ್ ಸಂಸ್ಥೆಯ ಕೊಡುಗೆ ಶ್ಲಾಘನೀಯ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಅಧ್ಯಯನ ಸಂಸ್ಥೆ ನಿಮ್ಹಾನ್ಸ್ನ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿಂದು ಮಾತನಾಡಿದ ಅವರು, ಮಾನಸಿಕ ಚಿಕಿತ್ಸೆ ಕ್ಷೇತ್ರದಲ್ಲಿ ಸಾಮಾಜಿಕ ಕಳಂಕ ಸವಾಲಾಗಿರುವ ಹಿನ್ನೆಲೆಯಲ್ಲಿ ಟೆಲಿಮಾನಸ್ ಮೂಲಕ ನಿಮ್ಹಾನ್ಸ್ ಜನಸಾಮಾನ್ಯರನ್ನು ತಲುಪುತ್ತಿದೆ. ಉತ್ತಮ ಗುಣಮಟ್ಟದ ಸಂಶೋಧನೆ ಮತ್ತು ಅಧ್ಯಯನ ವ್ಯಾಸಂಗ ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ಎಂದು ಹೇಳಿದರು.
NIMHANS play an exemplary role in our society. The innovative research and rigorous academic program with exceptional patient care has made it an undisputed leader in the field of mental health and neurosciences. I understand the history of this institute dates way to the 19th century, and thus its evolution reflects the evolution of mental health care in modern India. The Bellary model of community-based mental health care has made history. Now, the Telemanos platform uses technology to reach out to the youth in need. It is heartening to note that the 53 Telemanos cells across the country have served 20 lakh people in their chosen language during the last 2 years.
ಸಾಂಪ್ರದಾಯಿಕ ಜ್ಞಾನಗಳಾದ ಯೋಗ ಮತ್ತು ಆಯುರ್ವೇದ ಶಾಸ್ತ್ರಗಳ ನೆರವಿನೊಂದಿಗೆ ಮಾನಸಿಕ ಆರೋಗ್ಯ ಚಿಕಿತ್ಸಾ ವಿಧಾನಗಳನ್ನು ನಿಮ್ಹಾನ್ಸ್ ಅಭಿವೃದ್ಧಿಪಡಿಸಿರುವುದು ಗಮನಾರ್ಹ. ಆತ್ಮಹತ್ಯೆಯಂತಹ ವಿಪರೀತದ ಸ್ಥಿತಿಗಳಿಗೆ ಹೋಗುವ ವ್ಯಕ್ತಿಗಳಿಗೆ ಮುಂಚಿತವಾಗಿಯೇ ಆಪ್ತ ಸಮಾಲೋಚನೆಯ ಮೂಲಕ ಸಾಂತ್ವನ ನೀಡಿ ಜೀವ ಉಳಿಸುವ ಪ್ರಯತ್ನ ಮಾಡುತ್ತಿದೆ. ಟೆಲಿಮಾನಸ್ ವ್ಯವಸ್ಥೆ ಇದುವರೆಗೆ 70 ಲಕ್ಷ ಜನರನ್ನು ತಲುಪಿದೆ ಎಂದು ರಾಷ್ಟ್ರಪತಿ ಹೇಳಿದರು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾತನಾಡಿ, ನಿಮ್ಹಾನ್ಸ್ನ 5 ದಶಕಗಳ ಯಾತ್ರೆ ಶ್ಲಾಘನೀಯ, ಇದಕ್ಕಾಗಿ ಎಲ್ಲ ವೈದ್ಯರು ಮತ್ತು ಅಧಿಕಾರಿ ವರ್ಗಕ್ಕೆ ಅಭಿನಂದನೆಗಳು ಎಂದರು. ನಿಮ್ಹಾನ್ಸ್ ಪ್ರತಿ ವರ್ಷ ಅಂದಾಜು 7 ಲಕ್ಷ ಜನರಿಗೆ ಚಿಕಿತ್ಸೆ ನೀಡುತ್ತಿದೆ. 21 ಲಕ್ಷ ಜನರಿಗೆ ಲ್ಯಾಬ್ ವ್ಯವಸ್ಥೆಯನ್ನು ತಲುಪಿಸಲಾಗಿದೆ. ಅತ್ಯಾಧುನಿಕ ಯಂತ್ರಗಳ ನೆರವಿನೊಂದಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ದೇಶದ ಮೊದಲ 200 ಅತ್ಯುತ್ತಮ ಆಸ್ಪತ್ರೆಗಳ ಸಾಲಿನಲ್ಲಿ ನಿಮ್ಹಾನ್ಸ್ ಸ್ಥಾನ ಪಡೆದಿದೆ. ನಿಮ್ಹಾನ್ಸ್ ಆಸ್ಪತ್ರೆಗೆ NABH ಮಾನ್ಯತೆ ದೊರೆತಿದೆ ಎಂದರು. ಟೆಲಿಮಾನಸ್ ವ್ಯವಸ್ಥೆಯಲ್ಲಿ 2000 ತಜ್ಞರು ಕಾರ್ಯನಿರ್ವಹಿಸುತ್ತಿರುವುದು ಗಮನಾರ್ಹ. 2047 ವೇಳೆಗೆ ತಾನು ಹಮ್ಮಿಕೊಂಡಿರುವ ಗುರಿಯ ಬಗ್ಗೆ ನಿಮ್ಹಾನ್ಸ್ ನೀಲಿನಕ್ಷೆ ಸಿದ್ಧಪಡಿಸಬೇಕು ಎಂದು ಜೆಪಿ ನಡ್ಡಾ ಸಲಹೆ ನೀಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಪಾರ್ಶ್ವವಾಯು, ಮೆದುಳಿನ ಆಘಾತಗಳು, ಮಾನಸಿಕ ರೋಗಿಗಳ ಚಿಕಿತ್ಸೆ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ನಿಮ್ಹಾನ್ಸ್ ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಆಘಾತ ನಿರ್ವಹಣೆ ಕ್ಷೇತ್ರಕ್ಕೆ ನಿಮ್ಹಾನ್ಸ್ ಕೊಡುಗೆ ಅಪಾರ ಎಂದರು.
The institute's pioneer mental health care addressing critical issues such as stigma, policy integration and holistic patient care. Its achievements in neurological care including pathbreaking treatments for strokes and traumatic brain injuries underscore its commitment to advancing health care standards. The government of Karnataka takes immense pride in hosting an institution of such national significance and collaborates closely with NIMHANS to enhance mental health services across the state. Our partnership spans multiple initiatives ensuring mental health care research.
ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ನಿಮ್ಹಾನ್ಸ್ಗೆ 137 ಕೋಟಿ ರೂಪಾಯಿ ಅನುದಾನ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಸಮಾರಂಭದಲ್ಲಿ ಸಂಸದರಾದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ, ಡಾ ಮಂಜುನಾಥ್, ಯದುವೀರ ಒಡೆಯರ್, ರಾಜ್ಯ ಆರೋಗ್ಯ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಬೆಂಗಳೂರಿನ HAL ವಿಮಾನ ನಿಲ್ದಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಆದರದಿಂದ ಬರಮಾಡಿಕೊಂಡರು. ರಾಷ್ಟ್ರಪತಿ ಅವರು ಇಂದು ಮಧ್ಯಾಹ್ನ ಬೆಳಗಾವಿಗೆ ಭೇಟಿ ನೀಡಲಿದ್ದಾರೆ. KLE ಸಂಸ್ಥೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ವ್ಯವಸ್ಥೆಯೊಂದಿಗೆ ನಿರ್ಮಾಣಗೊಂಡ ಡಾ ಸಂಪತ್ ಕುಮಾರ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದಲ್ಲಿ ಬಸ್ ಪ್ರಯಾಣ ದರವನ್ನು ಹೆಚ್ಚಿಸುವ ಕುರಿತು ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರವನ್ನು ವಿರೋಧಿಸಿ ಪ್ರತಿಪಕ್ಷ ಬಿಜೆಪಿ ಕಾರ್ಯಕರ್ತರು ಇಂದು ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮೈಸೂರು, ಹುಬ್ಬಳ್ಳಿ ಮೊದಲಾದ ಕಡೆ ಪ್ರತಿಭಟನೆ ನಡೆಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿಗೆ ನಮ್ಮ ಇನ್ಸ್ಟಾಗ್ರಾಂ ಖಾತೆ ಆರ್ಎನ್ಯು ಬೆಂಗಳೂರು ಅನುಸರಿಸಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಡಿಸೆಂಬರ್ 30ರಂದು ಶ್ರೀಹರಿಕೋಟಾದಿಂದ 2 ಉಪಗ್ರಹಗಳನ್ನು ಪಿಎಸ್ಎಲ್ವಿ C-60 ನೌಕೆಯ ಮೂಲಕ ಉಡಾವಣೆ ಮಾಡಿದ್ದು, ಉಪಗ್ರಹಗಳು ಈಗಾಗಲೇ ನಿಗದಿತ ಕಕ್ಷೆಗೆ ಸೇರಿವೆ. ಮುಂದಿನ ಹಂತದಲ್ಲಿ ಇದೇ 7ರಂದು ಡಾಕಿಂಗ್ ಪ್ರಯೋಗವನ್ನು ನಡೆಸಲು ಬೆಂಗಳೂರಿನ ಪೀಣ್ಯದಲ್ಲಿರುವ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಕಮಾಂಡ್ ನೆಟ್ವರ್ಕ್ ಕೇಂದ್ರ ಸಜ್ಜಾಗಿದೆ. ಅಂದು ಬೆಳಗ್ಗೆ 9 ಗಂಟೆ ಮತ್ತು 10 ಗಂಟೆಯ ನಡುವೆ ಡಾಕಿಂಗ್ ಪ್ರಯೋಗ ನಡೆಸಲಾಗುವುದು ಎಂದು ಇಸ್ರೋ ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶ ಕಂಡ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಾದ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಮಹಿಳೆಯರ ಸಬಲೀಕರಣಕ್ಕೆ ಚಾಲನೆ ನೀಡಿದ ಹಾಗೂ ಶಿಕ್ಷಣ ಮತ್ತು ಸಾಮಾಜಿಕ ಪರಿವರ್ತನೆ ಕ್ಷೇತ್ರಗಳಿಗೆ ಸಲ್ಲಿಸಿದ ಅಮೂಲ್ಯ ಕೊಡುಗೆಗಾಗಿ ಭಾರತ ಸಾವಿತ್ರಿಬಾಯಿ ಫುಲೆ ಅವರನ್ನು ಸದಾ ಸ್ಮರಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ನೀಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಸಂದೇಶದಲ್ಲಿ ಮಹಿಳೆಯರ ಶಿಕ್ಷಣ, ಅವಕಾಶ ವಂಚಿತರ ಹಕ್ಕುಗಳ ರಕ್ಷಣೆ, ಸಮಾಜದ ದುರ್ಬಲ ವರ್ಗಗಳ ಏಳಿಗೆಗಾಗಿ ಸಾವಿತ್ರಿಬಾಯಿ ಫುಲೆ ಅವಿರತ ಶ್ರಮಿಸಿದ್ದರು ಎಂದು ಹೇಳಿದ್ದಾರೆ. ಮೈಸೂರಿನ ಕರ್ನಾಟಕ ಕಲಾಮಂದಿರದಲ್ಲಿ ನಡೆಯುವ ವಾರ್ಷಿಕ ಬಹುರೂಪಿ ನಾಟಕೋತ್ಸವ ಇದೇ 14ರಿಂದ ಆರಂಭವಾಗಲಿದೆ. ಪೂರ್ವ ಸಿದ್ಧತಾ ಕಾರ್ಯಕ್ರಮ ಇಂದು ನಡೆಯಿತು. ಮೈಸೂರು ಜಿಲ್ಲೆಗೆ ರಂಗಾಯಣ ಒಂದು ಹೆಮ್ಮೆ. ನಾಡಹಬ್ಬ ದಸರಾ ಆಚರಣೆಯಂತೆ ಬಹುರೂಪಿ ನಾಟಕೋತ್ಸವ ಕೂಡ ಮೈಸೂರಿನ ಹೆಗ್ಗಳಿಕೆಯಾಗಿದೆ. ನಾಗರಿಕ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ ಅತ್ಯುತ್ತಮ ನಾಟಕಗಳನ್ನು ಪ್ರದರ್ಶಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಡಾ ಪಿ ಶಿವರಾಜು ಹೇಳಿದರು. ಕಲಾಮಂದಿರ ಹಾಗೂ ರಂಗಾಯಣದ ಆವರಣದಲ್ಲಿ ನಾಟಕೋತ್ಸವಕ್ಕಾಗಿ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಲಾಗುವುದು. ನಾಟಕ ಪ್ರದರ್ಶನದ ದಿನಗಳಲ್ಲಿ ಮೈಸೂರಿನ ವಿವಿಧ ಬಡಾವಣೆಗಳಿಗೆ ಕಲ್ಪಿಸಲಾಗುತ್ತದೆ ಎಂದರು. ರಂಗಾಯಣದ ನಿರ್ದೇಶಕ ಸತೀಶ್ ತಿಪಟೂರು ಮಾತನಾಡಿ, ರಂಗಾಯಣ ಪ್ರಾರಂಭವಾಗಿ 53 ವರ್ಷಗಳಾಗಿವೆ. ಬಹುರೂಪಿ ನಾಟಕೋತ್ಸವದಲ್ಲಿ ಈ ಬಾರಿ ಹಲವು ಭಾಷೆಗಳ 24 ನಾಟಕಗಳನ್ನು ಪ್ರದರ್ಶಿಸಲಾಗುವುದು. ಮಕ್ಕಳ ನಾಟಕೋತ್ಸವಕ್ಕಾಗಿ ವಿಶೇಷ ವೇದಿಕೆ ವ್ಯವಸ್ಥೆಯಾಗಲಿದೆ ಎಂದು ತಿಳಿಸಿದರು. ಮೈಸೂರಿನ ಜಯಚಾಮರಾಜೇಂದ್ರ ದೃಶ್ಯಕಲಾ ಕಾಲೇಜಿನ ಚಿತ್ರಕಲಾ ವಿದ್ಯಾರ್ಥಿಗಳು ಹಂಪಿಯಲ್ಲಿ ಇಂದು ಅಭ್ಯಾಸ ನಡೆಸಿದರು. ವಿಶ್ವ ಪರಂಪರೆಯ ತಾಣವಾದ ಹಂಪಿಯ ವಿಜಯ ವಿಠಲ ದೇವಸ್ಥಾನ ಪರಿಸರದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕಲ್ಲಿನ ರಥ, ವಿರೂಪಾಕ್ಷೇಶ್ವರ ದೇವಸ್ಥಾನ, ಗೋಪುರ ಸೇರಿದಂತೆ ಅಲ್ಲಿನ ಅನೇಕ ಸ್ಮಾರಕಗಳ ಚಿತ್ರಗಳನ್ನು ಬಿಡಿಸಿದರು. ಬೆಂಗಳೂರು, ಮೈಸೂರು, ಮಹಾರಾಷ್ಟ್ರದ ಪುಣೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳು ಪ್ರತಿ ವರ್ಷ ಹಂಪಿಯಲ್ಲಿ ಅಧ್ಯಯನ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಳೆದ ವರ್ಷ ಆರಂಭದಿಂದ ನವೆಂಬರ್ವರೆಗೆ 1585 ಕ್ಷಯರೋಗಗಳನ್ನು ಪತ್ತೆ ಮಾಡಲಾಗಿದ್ದು ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ನೀಲೇಶ ಎಂಎನ್ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ ಕ್ಷಯರೋಗ ಸಮಿತಿ ಸಭೆಯಲ್ಲಿ ಮಾಹಿತಿ ನೀಡಿದ ಅವರು, ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಆಶಾ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಮನೆ ಮನೆಗೆ ಹೋಗಿ ಪರಿಶೀಲಿಸುತ್ತಿದ್ದಾರೆ. ಕ್ಷಯರೋಗದ ಲಕ್ಷಣಗಳು, ಚಿಕಿತ್ಸೆ ಕ್ರಮಗಳು, ಸಹಾಯಧನ ಸೇರಿದಂತೆ ವಿವಿಧ ಮಾಹಿತಿಗಳ ಪ್ರಚಾರ ಮಾಡಲಾಗುತ್ತಿದೆ. ಇದೇ ಮಾರ್ಚ್ವರೆಗೆ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ ಹೇಳಿಕೆಯನ್ನು ವಿರೋಧಿಸಿ ಕೋಲಾರದಲ್ಲಿ ಇಂದು ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ನಗರದಲ್ಲಿ ಬಸ್ ಸಂಚಾರ ಬಂದ್ ಮಾಡಲಾಗಿದೆ. ಹಲವೆಡೆ ರಸ್ತೆ ತಡೆ ನಡೆಯಿತು. ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಮಾಜಿ ಅಧ್ಯಕ್ಷ ಎಚ್ಟಿ ಬಾಳೆಗಾರ್ ನಿನ್ನೆ ರಾತ್ರಿ ನಿಧನರಾದರು. ಇಂದು ಸಂಜೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನಸಿಕ ಆರೋಗ್ಯ ರಕ್ಷಣೆ ಮತ್ತು ಮನೋರೋಗಗಳ ಚಿಕಿತ್ಸಾ ಕ್ಷೇತ್ರಗಳಿಗೆ ನಿಮಾನ್ಸ್ ಕೊಡುಗೆ ಶ್ಲಾಘನೀಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಬಸ್ ಪ್ರಯಾಣ ದರ ಏರಿಕೆ ವಿರೋಧಿಸಿ ಬಿಜೆಪಿ ರಾಜ್ಯವ್ಯಾಪಿ ಪ್ರತಿಭಟನೆ. ಇಂದು ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಫುಲೆ ಜನ್ಮದಿನ. ಮೈಸೂರಿನಲ್ಲಿ ಇದೇ 14ರಿಂದ 19ರವರೆಗೆ ರಾಷ್ಟ್ರೀಯ ಬಹುರೂಪಿ ನಾಟಕೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
ಗಾಂಧಿ ವಿಚಾರಧಾರೆ, ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಮುಂದುವರಿದ ಭಾಗ.
ನಾನು ಇಂಗ್ಲೆಂಡಿನಲ್ಲಿದ್ದಾಗ ನನಗೆ ಪರಿಚಯವಾದ ವಿಲಕ್ಷಣ ವ್ಯಕ್ತಿತ್ವದ ನಾರಾಯಣ ಹೇಮಚಂದ್ರನ ಬಗ್ಗೆ ನಾನಿಂದು ನಿಮಗೆ ಹೇಳಲೇಬೇಕಾಗಿದೆ. ಇಂಗ್ಲೆಂಡಿನಲ್ಲಿ ಓದುತ್ತಿದ್ದ ಸಮಯಕ್ಕೆ ನಾರಾಯಣ ಹೇಮಚಂದ್ರ ಇಂಗ್ಲೆಂಡಿಗೆ ಬಂದರು. ಆತನೊಬ್ಬ ಗ್ರಂಥಕರ್ತನೆಂದು ನಾನು ಕೇಳಿದ್ದೆ. ಭಾರತೀಯ ರಾಷ್ಟ್ರೀಯ ಸಂಘದ ಶ್ರೀಮತಿ ಮ್ಯಾನಿಂಗ್ ಎಂಬಾಕೆಯ ಮನೆಯಲ್ಲಿ ನಾವು ಭೇಟಿಯಾದೆವು. ನಾನು ಎಲ್ಲರೊಂದಿಗೂ ಸಾಮಾನ್ಯವಾಗಿ ಬೆರೆಯುತ್ತಿದ್ದಂತಹ ವ್ಯಕ್ತಿ ಅಲ್ಲ ಎಂಬುದು ಶ್ರೀಮತಿ ಮ್ಯಾನಿಂಗಿಗೆ ತಿಳಿದಿತ್ತು. ನಾನು ಅವರ ಮನೆಗೆ ಹೋದಾಗಲೆಲ್ಲ ಬಾಯಿಗೆ ಬೀಗ ಹಾಕಿಕೊಂಡು ಕುಳಿತಿರುತ್ತಿದ್ದೆ. ಯಾರಾದರೂ ನನ್ನನ್ನು ಮಾತನಾಡಿಸಿದರೆ ಮಾತ್ರ ಮಾತನಾಡುತ್ತಿದ್ದೆ, ಇಲ್ಲದಿದ್ದರೆ ಅದೂ ಕೂಡ ಇಲ್ಲ. ಆಕೆ ನನ್ನನ್ನು ನಾರಾಯಣ ಹೇಮಚಂದ್ರರಿಗೆ ಪರಿಚಯ ಮಾಡಿಸಿಕೊಟ್ಟಳು. ಆತನಿಗೆ ಇಂಗ್ಲಿಷ್ ಬರುತ್ತಿರಲಿಲ್ಲ. ಆತನ ಉಡುಪು ವಿಚಿತ್ರವಾಗಿತ್ತು. ತುಂಬ ಒಡ್ಡನಾಗಿದ್ದ. ಒಂದು ಕೊಳಕಾದ ಶರಾಯಿ, ಸುಕ್ಕಾದ ಮಾಸಿದ ಪಾರ್ಸಿ ಮಾದರಿಯ ಒಂದು ಕಂದು ಬಣ್ಣದ ಕೋಟು, ಕಾಲರಿಲ್ಲದ ನೆಕ್ಟೈ, ಉಣ್ಣೆಯ ಕುಚ್ಚು ಇರುವ ಕುಲಾಬಿ ಆತ ಉದ್ದವಾದ ಗಡ್ಡವನ್ನ ಬೆಳೆಸಿದ್ದ. ಆತನದು ಸಾಧಾರಣವಾದ ಆಕೃತಿ, ಕಡಿಮೆ ಎತ್ತರ. ಆತನ ದುಂಡಾದ ಮುಖದಲ್ಲಿ ಸಿಡುಬಿನ ಕಲೆಗಳಿದ್ದವು. ಮೂಗು ಚೂಪಾಗಿಯೂ ಇರಲಿಲ್ಲ, ಮುಂಡಾಗಿಯೂ ಇರಲಿಲ್ಲ. ಆತ ಯಾವಾಗಲೂ ಕೈಯಿಂದ ಗಡ್ಡವನ್ನ ನೀವಿಕೊಳ್ಳುತ್ತಿದ್ದ. ಸಾಮಾನ್ಯವಾಗಿ ನಾಗರಿಕ ಉಡುಪನ್ನು ಧರಿಸಿದ ಸಭ್ಯ ಸಮಾಜದ ನಡುವೆ ಹೀಗೆ ವಿಚಿತ್ರವಾದಂತಹ ಉಡುಪು ಧರಿಸುವ ವ್ಯಕ್ತಿಯ ಕಡೆಗೆ ಎಲ್ಲರ ದೃಷ್ಟಿಯು ಹರಿಯುವುದು ಸ್ವಾಭಾವಿಕವೇ. ಇಂತಹ ನಾರಾಯಣ ಹೇಮಚಂದ್ರರಿಗೆ ನಾನು ಹೇಳಿದೆ, ನಿಮ್ಮ ವಿಷಯ ನಾನು ಬಹಳ ಕೇಳಿದ್ದೇನೆ, ನಿಮ್ಮ ಬರವಣಿಗೆಗಳಲ್ಲಿ ಕೆಲವನ್ನು ಓದಿದ್ದೇನೆ, ನೀವು ದಯವಿಟ್ಟು ನನ್ನಲ್ಲಿಗೆ ಬಂದರೆ ನನಗೆ ಬಹಳ ಸಂತೋಷವಾಗುತ್ತದೆ ಎಂದೆ. ಆಗಲಿ, ನೀವು ವಾಸವಿರುವುದು ಎಲ್ಲಿ ಎಂದರು ಆ ಹೇಮಚಂದ್ರರು. ಸ್ಟೋರ್ ಸ್ಟ್ರೀಟ್ ಎಂಬಲ್ಲಿ ಎಂದೆ ನಾನು. ಹಾಗಾದರೆ ನಾನು ನೀವು ನೆರೆಹೊರೆಯವರು, ನಾನು ಇಂಗ್ಲಿಷನ್ನು ಕಲಿಯಬೇಕೆಂದಿದ್ದೇನೆ, ನೀವು ಹೇಳಿಕೊಡುವೀರಾ? ನನ್ನ ಕೈಲಾದಷ್ಟನ್ನು ನಿಮಗೆ ಹೇಳಿಕೊಡಲು ನನಗೆ ಸಂತೋಷವೇ. ನಾನು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇನೆ, ಬೇಕಾದರೆ ನಾನೇ ನೀವಿರುವಲ್ಲಿಗೆ ಬಂದು ಕಲಿಸುತ್ತೇನೆ ಎಂದೆನು. ಬೇಡಿ, ನಾನೇ ನೀವಿರುವಲ್ಲಿಗೆ ಬರುತ್ತೇನೆ, ಜೊತೆಯಲ್ಲಿ ಒಂದು ಭಾಷಾಂತರದ ಅಭ್ಯಾಸದ ಪುಸ್ತಕವನ್ನು ನಿಮಗಾಗಿ ತರುತ್ತೇನೆ ಎಂದರು ಹೇಮಚಂದ್ರರು. ನಾವು ಒಬ್ಬರನ್ನೊಬ್ಬರು ಪರಸ್ಪರ ಭೇಟಿಯಾಗುವುದನ್ನು ಗೊತ್ತು ಮಾಡಿಕೊಂಡೆವು. ಶೀಘ್ರವಾಗಿಯೇ ನಾವು ಆಪ್ತರಾದ ಗೆಳೆಯರಾದೆವು. ನಾರಾಯಣ ಹೇಮಚಂದ್ರನಿಗೆ ವ್ಯಾಕರಣ ಏನೊಂದೂ ಗೊತ್ತಿರಲಿಲ್ಲ. ಆತನಿಗೆ ಕುದುರೆ ಕ್ರಿಯಾಪದವಾಗಿತ್ತು, ಓಡು ಎಂಬುದು ನಾಮಪದವಾಗಿತ್ತು. ಅಂತಹ ಅನೇಕ ವಿನೋದಕರವಾದ ಸಂಗತಿಗಳು ಈ ನಾರಾಯಣ ಹೇಮಚಂದ್ರರ ಬಗ್ಗೆ ಇವತ್ತಿಗೂ ಕೂಡ ನನಗೆ ಜ್ಞಾಪಕ ಇವೆ. ಆದರೆ ಆತ ತನ್ನ ಅಜ್ಞಾನಕ್ಕೆ ಹೆದರುವ ಮನುಷ್ಯನಾಗಿರಲಿಲ್ಲ. ಇನ್ನು ವ್ಯಾಕರಣದ ಅವರ ಅಲ್ಪ ಜ್ಞಾನ ಆತನ ಮೇಲೆ ಯಾವ ಪರಿಣಾಮವನ್ನು ಕೂಡ ಮಾಡಲಾರದಾಯಿತು. ತನ್ನ ವ್ಯಾಕರಣದ ಅಜ್ಞಾನ ತನ್ನ ನಾಚಿಕೆಯ ಪ್ರಸಂಗವೆಂದು ಆತ ಯಾವತ್ತಿಗೂ ಕೂಡ ಭಾವಿಸಲೇ ಇಲ್ಲ. ಆತ ಪೂರ್ಣ ಉದಾಸೀನತೆಯಿಂದ ನನಗೆ ಹೇಳಿದ, ನಾನು ನಿನ್ನ ಹಾಗೆ ಯಾವತ್ತಿಗೂ ಶಾಲೆಗೆ ಹೋದವನಲ್ಲ. ನನ್ನ ವಿಚಾರಗಳನ್ನು ವ್ಯಕ್ತಪಡಿಸಲು ವ್ಯಾಕರಣದ ಅವಶ್ಯಕತೆ ನನಗೆಂದಿಗೂ ಕೂಡ ಉಂಟಾಗಿಲ್ಲ. ಅದಿರಲಿ, ನಿನಗೆ ಬಂಗಾಳಿ ಭಾಷೆ ಗೊತ್ತಿದೆಯೇ?
ನನಗೆ ಗೊತ್ತಿದೆ. ನಾನು ಬಂಗಾಳ ದೇಶದಲ್ಲಿ ತಿರುಗಾಡಿದ್ದೇನೆ. ಮಹರ್ಷಿ ದೇವೇಂದ್ರನಾಥರ ಕೃತಿಗಳನ್ನು ಗುಜರಾತಿ ಮಾತನಾಡುವವರಿಗಾಗಿ ಅನುವಾದ ಕೂಡ ಮಾಡಿಕೊಟ್ಟಿದ್ದೇನೆ. ಇತರ ಅನೇಕ ಭಾಷೆಗಳಲ್ಲಿರುವಂತಹ ಕೃತಿ ರತ್ನಗಳನ್ನು ಗುಜರಾತಿಗೆ ಅನುವಾದಿಸಲೂ ಬೇಕೆಂದು ನಾನು ಆಸೆ ಪಟ್ಟಿದ್ದೇನೆ. ನನ್ನ ಅನುವಾದ ಬರಿಯ ಶಬ್ದಕ್ಕೆ ಶಬ್ದವಲ್ಲವೆಂಬುದು ನಿಮಗೆ ಗೊತ್ತಿದೆ. ಮೂಲದ ತಿರಳನ್ನು ಅನುವಾದದಲ್ಲಿ ತಿಳಿಸಿದರೆ ನನಗೆ ಅಷ್ಟು ಸಾಕು. ಹೆಚ್ಚು ಜ್ಞಾನವಿರುವ ಇತರರು ಮುಂದೆ ಇದಕ್ಕಿಂತ ಉತ್ತಮವಾಗಿ ತರ್ಜುಮೆ ಮಾಡಬಹುದು. ಆದರೆ ವ್ಯಾಕರಣದ ಸಹಾಯವಿಲ್ಲದೆ ನಾನು ಮಾಡಿರುವಷ್ಟರಿಂದ ನನಗೆ ಸಮಾಧಾನವಾಗಿದೆ. ನನಗೆ ಮರಾಠಿ, ಹಿಂದಿ, ಬಂಗಾಳಿ ಎಲ್ಲ ಗೊತ್ತು. ಈಗ ಇಂಗ್ಲಿಷನ್ನು ಕಲಿಯಲು ಪ್ರಾರಂಭಿಸಿದ್ದೇನೆ. ನನಗೆ ಬೇಕಾದುದು ಶಬ್ದ ಸಂಪತ್ತು ಅಷ್ಟೇ. ನನ್ನ ಆಸೆ ಇಷ್ಟಕ್ಕೆ ಕೊನೆಯೆಂದು ಭಾವಿಸಬೇಡಿ. ಫ್ರಾನ್ಸಿಗೆ ಹೋಗಿ ಫ್ರೆಂಚ್ ಭಾಷೆಯನ್ನು ಕಲಿಯಬೇಕೆಂದಿದ್ದೇನೆ. ಆ ಭಾಷೆಗೆ ದೊಡ್ಡ ಸಾಹಿತ್ಯ ಭಂಡಾರವಿದೆ ಎಂದು ಕೂಡ ನಾನು ಕೇಳಿದ್ದೇನೆ. ಸಾಧ್ಯವಾದರೆ ಜರ್ಮನಿಗೂ ಹೋಗಿ ಅಲ್ಲಿ ಜರ್ಮನ್ ಭಾಷೆಯನ್ನು ಕಲಿಯುತ್ತೇನೆ. ಹೀಗೆ ಆತ ನಿಲುಗಡೆಯೇ ಇಲ್ಲದಂತೆ ಮಾತನಾಡುತ್ತಲೇ ಇದ್ದ. ಪರಭಾಷೆಗಳನ್ನು ಕಲಿಯುವುದಕ್ಕೂ ದೇಶ ಸಂಚಾರಕ್ಕೂ ಆತನಿಗೆ ಅಮಿತವಾದ ಉತ್ಸಾಹವಂತೂ ಇತ್ತು. ಹಾಗಾದರೆ ನೀವು ಅಮೆರಿಕಕ್ಕೂ ಹೋಗುವಿರಾ ಎಂದು ನಾನು ಪ್ರಶ್ನಿಸಿದೆ. ನಿಜವಾಗಿಯೋ ನವೀನವಾದ ಹೊಸ ಜಗತ್ತನ್ನು ನೋಡದೆ ಹಿಂದೂಸ್ತಾನಕ್ಕೆ ಹಿಂದಿರುಗುವುದು ಹೇಗೆ ಸಾಧ್ಯ ಹೇಳಿ ಎಂದರು. ಸರಿ, ಆದರೆ ಇದಕ್ಕೆಲ್ಲ ಹಣವನ್ನು ನೀವು ಎಲ್ಲಿಂದ ತರುತ್ತೀರಿ ಎಂದೇನು. ನನಗೆ ಹಣ ಹೇಗೆ ಬೇಕು ಹೇಳಿ. ನಾನು ನಿಮ್ಮಂತೆ ಒಬ್ಬ ಸೊಗಸುಗಾರನಲ್ಲ. ಅಲ್ಪ ಆಹಾರ, ಅಲ್ಪ ವಸ್ತ್ರ ಇವಿಷ್ಟೇ ನನಗೆ ಸಾಕು. ನನ್ನ ಪುಸ್ತಕಗಳಿಂದ ಬರುವ ಹಣವು, ನನ್ನ ಸ್ನೇಹಿತರು ಕೊಡುವ ಹಣವು ನನಗೆ ಸಾಕಾಗುತ್ತದೆ. ನಾನು ಯಾವಾಗಲೂ ಮೂರನೆಯ ತರಗತಿಯಲ್ಲಿ ಪ್ರಯಾಣ ಮಾಡುತ್ತೇನೆ. ನಾರಾಯಣ ಹೇಮಚಂದ್ರರ ಸರಳತೆ ಆತನಿಗೆ ಒಂದು ವಿಶಿಷ್ಟವಾದ ವರವಾಗಿತ್ತು. ಅವನ ಈ ನಿಷ್ಕಪಟತನ ಅದಕ್ಕೆ ಸಮಾನವಾಗಿಯೇ ಇತ್ತು. ತಾನೊಬ್ಬ ದೊಡ್ಡ ಬರಹಗಾರ ಎಂಬ ಹೆಮ್ಮೆ ಅವನಿಗೆ ಸ್ವಲ್ಪ ಇತ್ತು. ಆದರೆ ಅದರ ಹೊರತುಪಡಿಸಿ ಆತನಿಗೆ ಸ್ವಲ್ಪವೂ ಕೂಡ ಗರ್ವವೆಂಬುದು ಇರಲಿಲ್ಲ. ನಾವು ನಿತ್ಯ ಸಂಧಿಸುತ್ತಿದ್ದೆವು. ನಮ್ಮಿಬ್ಬರ ವಿಚಾರ ಮತ್ತು ಕಾರ್ಯಗಳಲ್ಲಿ ಬಹುಮಟ್ಟಿನ ಸಮಾನತೆ ಇತ್ತು. ನಾವಿಬ್ಬರೂ ಕೂಡ ಸಸ್ಯಾಹಾರಿಗಳಾಗಿದ್ದೆವು. ನಾವಿಬ್ಬರೂ ಅನೇಕ ವೇಳೆ ಒಟ್ಟಿಗೆ ಊಟ ಮಾಡುತ್ತಿದ್ದೆವು. ವಾರಕ್ಕೆ 17 ಶಿಲಿಂಗ್ ವೆಚ್ಚದಲ್ಲಿ ನನ್ನ ಅಡಿಗೆಯನ್ನು ನಾನೇ ಮಾಡಿಕೊಳ್ಳುತ್ತಿದ್ದ ಕಾಲ ಅದು. ಕೆಲವು ವೇಳೆ ನಾನು ಆತನ ಕೊಠಡಿಗೆ ಹೋಗುತ್ತಿದ್ದೆ. ಇನ್ನು ಕೆಲವು ವೇಳೆ ಆತನೇ ನನ್ನ ಕೊಠಡಿಗೆ ಕೂಡ ಬರುತ್ತಿದ್ದ. ನಾನು ಇಂಗ್ಲಿಷರ ಪದ್ಧತಿಯಲ್ಲಿ ಅಡಿಗೆಯನ್ನು ಮಾಡುತ್ತಿದ್ದೆ. ಭಾರತೀಯ ಅಡಿಗೆಯ ಹೊರತು ಮತ್ತಾವುದೂ ಕೂಡ ಆತನಿಗೆ ರುಚಿಸುತ್ತಿರಲಿಲ್ಲ. ಬೇಳೆ ಸಾರು ಇಲ್ಲದಿದ್ದರೆ ಆತನಿಗೆ ಆ ದಿನದ ಊಟವೇ ಸೊಗಸುತ್ತಿರಲಿಲ್ಲ. ನಾನು ಯಾವಾಗಲಾದರೂ ಕೆಂಪು ಮೂಲಂಗಿಯ ಹುಳಿಯನ್ನ ಮಾಡುತ್ತಿದ್ದೆ. ಅದನ್ನು ನೋಡಿ ಆತ ಇದೇನು ನಿನ್ನ ರುಚಿ ಎಂದು ಕನಿಕರ ಪಡುತ್ತಿದ್ದ. ಒಂದು ಸಲ ಎಲ್ಲಿಂದಲೋ ಕಷ್ಟಪಟ್ಟು ಅಲಸಂದೆಯನ್ನ ಸಂಪಾದಿಸಿ ಅಡಿಗೆ ಮಾಡಿ ನನಗೆ ತಂದುಕೊಟ್ಟಿದ್ದ. ನಾನು ಅದನ್ನು ಸಂತೋಷದಿಂದ ತಿಂದಿದ್ದೆ. ಅಲ್ಲಿಂದ ಮುಂದೆ ನಾವು ಒಬ್ಬರಿಗೊಬ್ಬರು ತಿಂಡಿ ಪದಾರ್ಥಗಳನ್ನು ಕೊಟ್ಟು ತೆಗೆದುಕೊಳ್ಳುವುದು ಒಂದು ಪದ್ಧತಿಯಾಗಿಯೇ ಹೋಯಿತು. ನಾನು ಮಾಡಿದ ರುಚಿ ತಿಂಡಿಗಳನ್ನು ತೆಗೆದುಕೊಂಡು ಹೋಗಿ ಆತನಿಗೆ ಕೊಡುತ್ತಿದ್ದೆ. ಆತನು ಮಾಡಿದುದನ್ನು ನನಗೆ ತಂದುಕೊಡುತ್ತಿದ್ದ. ಇಲ್ಲಿ ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು. ಆಗ ಕಾರ್ಡಿನಲ್ ಮ್ಯಾನಿಂಗರ ಹೆಸರು ಎಲ್ಲರ ಬಾಯಿಯಲ್ಲಿಯೂ ಕೂಡ ಇಂಗ್ಲೆಂಡಿನಲ್ಲಿ ಇತ್ತು. ಜಾನ್ ಬರ್ನ್ಸ್ ಮತ್ತು ಕಾರ್ಡಿನಲ್ ಮ್ಯಾನಿಂಗರ ಪ್ರಯತ್ನದಿಂದ ಬಂದರಿನ ಕೂಲಿಗಳ ಮುಷ್ಕರ ಇಂಗ್ಲೆಂಡಿನಲ್ಲಿ ಬಹುಬೇಗನೆ ಮುಕ್ತಾಯಗೊಂಡಿತ್ತು. ಕಾರ್ಡಿನಲ್ ಮ್ಯಾನಿಂಗರ ಸರಳತೆಯನ್ನು ಕುರಿತು ಈಗ ಇಂಗ್ಲೆಂಡಿನಲ್ಲಿ ಜನ ಮಾತನಾಡಿಕೊಳ್ಳುತ್ತಿದ್ದರು. ಈ ಹೊಗಳಿಕೆಯ ಮಾತುಗಳನ್ನು ನಾನು ನಾರಾಯಣ ಹೇಮಚಂದ್ರನಿಗೆ ಹೇಳಿದ್ದೆ. ಅವನು ಹಾಗಾದರೆ ನಾನು ಆ ಪ್ರಾಜ್ಞರನ್ನು, ಆ ಪ್ರಾಮಾಣಿಕ ಮನುಷ್ಯರನ್ನು ನೋಡಬೇಕು ಎಂದಿದ್ದ. ಅವರು ದೊಡ್ಡ ಮನುಷ್ಯರು, ಅವರನ್ನು ನೋಡುವುದು ನಿನಗೆ ಹೇಗೆ ಸಾಧ್ಯ ಎಂದಿದ್ದೆ. ಹಾಗಾದರೆ ನನ್ನ ಹೆಸರಿನಲ್ಲಿ ನೀನು ಅವರಿಗೆ ಒಂದು ಪತ್ರವನ್ನು ಬರೆ. ನಾನೊಬ್ಬ ಲೇಖಕ. ಅವರು ಮಾಡಿರುವ ಜನಹಿತ ಕಾರ್ಯಗಳಿಗಾಗಿ ನಾನು ಪ್ರತ್ಯಕ್ಷವಾಗಿ ಅವರನ್ನು ಕಂಡು ವಂದಿಸಲು ಅಪೇಕ್ಷೆ ಪಡುವೆನೆಂದು ತಿಳಿಸು. ನನಗೆ ಇಂಗ್ಲಿಷ್ ಬಾರದೇ ಇರುವುದರಿಂದ ನಿಮ್ಮನ್ನು ದ್ವಿಭಾಷಿಯಾಗಿ ಕರೆದುಕೊಂಡು ಬರುವೆನೆಂದೂ ಕೂಡ ತಿಳಿಸು ಎಂದು ಸೂಚಿಸಿದ್ದರು. ಆ ಅಭಿಪ್ರಾಯ ಬರುವ ಪತ್ರವನ್ನು ಕೂಡ ನಾನು ಬರೆದೆ. ಎರಡು ಮೂರು ದಿನಗಳಲ್ಲಿ ನಮಗೆ ಭೇಟಿಯನ್ನು ಮಾಡಲು ಒಪ್ಪಿ ಕಾರ್ಡಿನಲ್ ಮ್ಯಾನಿಂಗರ ಪತ್ರ ನಮಗೆ ಬಂತು. ನಾವಿಬ್ಬರೂ ಕೂಡಿ ಕಾರ್ಡಿನಲ್ಲರನ್ನು ನೋಡಲು ಹೋದೆವು. ನಾನು ಎಂದಿನಂತೆ ನಿಯಮಿತವಾದ ಉಡುಪನ್ನು ಧರಿಸಿಕೊಂಡಿದ್ದೆ. ಈ ನಾರಾಯಣ ಹೇಮಚಂದ್ರರು ತನ್ನ ಎಂದಿನ ಉಡುಪುಗಳನ್ನು ಮಾತ್ರ ಧರಿಸಿದ್ದರು. ಅದೇ ಕೋಟು, ಅದೇ ಶರಾಯಿ. ನಾನು ಅವನ ಉಡುಪುಗಳನ್ನು ಹಾಸ್ಯ ಮಾಡಲು ಪ್ರಯತ್ನಿಸಿದೆ, ಆದರೆ ಆತ ನನ್ನನ್ನೇ ಹಾಸ್ಯ ಮಾಡಿದರು. ನಾಗರಿಕರೆನ್ನಿಸಿಕೊಳ್ಳುವ ನೀವೆಲ್ಲ ಶುದ್ಧ ಹೇಡಿಗಳು. ಪ್ರಾಜ್ಞರಾದವರು ಜನರ ಬಾಹ್ಯ ವೇಷವನ್ನು ನೋಡುವುದಿಲ್ಲ, ಅವರು ಹೃದಯವನ್ನು ಪರಿಶೀಲಿಸುತ್ತಾರೆ ಎಂದರು. ನಾವು ಕಾರ್ಡಿನಲ್ಲರ ಭವನವನ್ನು ಪ್ರವೇಶ ಮಾಡಿದೆವು. ಕುಳಿತುಕೊಂಡ ಸ್ವಲ್ಪ ಹೊತ್ತಿನಲ್ಲಿಯೇ ತೆಳ್ಳಗೆ ಎತ್ತರವಾಗಿದ್ದ ಒಬ್ಬ ವೃದ್ಧ ಗೃಹಸ್ಥ ಪ್ರವೇಶ ಮಾಡಿ ನಮಗೆ ಹಸ್ತಲಾಘವನಿತ್ತರು. ನಾರಾಯಣ ಹೇಮಚಂದ್ರನು ಅವರನ್ನು ಮಾತನಾಡಿಸಿದನು. ನಿಮ್ಮ ಕಾಲವನ್ನು ಹೆಚ್ಚಾಗಿ ತೆಗೆದುಕೊಳ್ಳಲು ನನಗೆ ಇಷ್ಟವಿಲ್ಲ. ನಿಮ್ಮ ಪ್ರಸಿದ್ಧಿಯನ್ನು ನಾನು ಈಗಾಗಲೇ ಬಹಳ ಕೇಳಿರುವೆ. ನಿಮ್ಮನ್ನು ನೋಡಬೇಕು ಅನ್ನಿಸಿತು. ನೀವು ಮುಷ್ಕರಕಾರರಿಗಾಗಿ ಮಾಡಿದ ಸತ್ಕಾರ್ಯಕ್ಕೆ ನಿಮ್ಮನ್ನು ನಾನು ವಂದಿಸುತ್ತೇನೆ. ಜಗತ್ತಿನ ಪ್ರಾಜ್ಞರನ್ನು ಸಂದರ್ಶಿಸುವುದು ನನ್ನ ಜೀವನ ಪದ್ಧತಿ, ಆದುದರಿಂದಲೇ ನಿಮಗೆ ಈ ತೊಂದರೆಯನ್ನು ಕೊಡಬೇಕಾಯಿತು ಎಂದ. ಅವರು ಗುಜರಾತಿನಲ್ಲಿ ಮಾತನಾಡಿದುದನ್ನು ನಾನು ಇಂಗ್ಲಿಷ್ಗೆ ಭಾಷಾಂತರಿಸಿದೆನು. ನೀವು ಬಂದುದು ಸಂತೋಷ. ಲಂಡನ್ನಿನಲ್ಲಿ ನಿಮ್ಮ ವಾಸ ಸುಖಕರವಾಗಲಿ, ಇಲ್ಲಿಯ ಜನರ ಪರಿಚಯ ನಿಮಗೆ ಆಗಲಿ ಎಂಬುದು ನನ್ನ ಹಾರೈಕೆ. ದೇವರು ನಿಮಗೆ ಸದಾ ಶುಭವನ್ನುಂಟು ಮಾಡಲಿ ಎಂದು ಹರಸಿದರು. ಇಷ್ಟು ಹೇಳಿ ಕಾಡಿನೆಲ್ಲರೂ ಎದ್ದು ನಿಂತು ನಮ್ಮನ್ನು ಬೀಳ್ಕೊಟ್ಟರು. ಒಂದು ಸಲ ನಾರಾಯಣ ಹೇಮಚಂದ್ರ ಧೋತ್ರವನ್ನು ಶರ್ಟನ್ನು ಧರಿಸಿಕೊಂಡು ನನ್ನ ಕೊಠಡಿಗೆ ಬಂದ. ನನ್ನ ಮನೆಯ ಯಜಮಾನಿತಿ ಬಾಗಿಲನ್ನು ತೆರೆದಳು. ಆಕೆ ನಾರಾಯಣ ಹೇಮಚಂದ್ರನನ್ನು ಈ ಮೊದಲು ನೋಡದೇ ಇದ್ದ ಕಾರಣದಿಂದಾಗಿ ಗಾಬರಿಗೊಂಡಳು. ಓಡುತ್ತ ಒಳಗೆ ಬಂದು, ಒಬ್ಬ ಹುಚ್ಚ ನಿಮ್ಮನ್ನು ನೋಡಲು ಬಂದಿದ್ದಾನೆ ಎಂದು ಹೇಳಿದಳು. ನಾನು ಬಾಗಿಲನ್ನು ತೆರೆದೆ. ನಾರಾಯಣ ಹೇಮಚಂದ್ರನನ್ನು ನೋಡಿ ಆಶ್ಚರ್ಯವಾಯಿತು. ನಾನು ಕೂಡ ದಿಗ್ಭ್ರಾಂತನಾದೆ. ಆದರೆ ಅವನ ಮುಖದಲ್ಲಿ ಎಂದಿನಂತೆ ನಗೆಯ ಹೊರತು ಮತ್ತೇನನ್ನೂ ನಾನು ಕಾಣಲಿಲ್ಲ. ಬೀದಿಯಲ್ಲಿ ಹುಡುಗರು ನಿಮ್ಮನ್ನು ಕೀಟಲೆ ಮಾಡಲಿಲ್ಲವೇ ಎಂದು ನಾನು ಹೇಮಚಂದ್ರರನ್ನು ಪ್ರಶ್ನಿಸಿದೆ. ಅವರು ನನ್ನ ಹಿಂದೆ ಓಡೋಡಿ ಬಂದರು. ನಾನು ಅವರನ್ನು ನಿರ್ಲಕ್ಷಿಸಿದೆ. ಅವರ ಪಾಡಿಗೆ ಅವರು ಹೋದರು ಎಂದರು ಹೇಮಚಂದ್ರರು. ಲಂಡನ್ನಿನಲ್ಲಿ ಕೆಲವು ತಿಂಗಳು ಇದ್ದ ನಂತರ ಈ ನಾರಾಯಣ ಹೇಮಚಂದ್ರ ಪ್ಯಾರಿಸ್ಗೆ ಹೋದರು. ಫ್ರೆಂಚ್ ಭಾಷೆಯನ್ನು ಕಲಿತು ಫ್ರೆಂಚ್ ಗ್ರಂಥಗಳನ್ನು ಭಾಷಾಂತರಿಸಲು